ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2:15 ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ಒಂದು ವಾಕ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಿನ್ನಮ್ಮ ಸಂಗಡ ಇರು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು. ಈ ಲೋಕದಲ್ಲಿ ನಾವು ಪಾಪಿಗಳು ಸ್ವಾಮಿ. ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಏನನ್ನು ಕಲಿಯಲು ಸಾಧ್ಯವಿಲ್ಲ. ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕಲಿತು ಯಾಕೆ ಈ ಲೋಕದ ವಸ್ತುಗಳನ್ನು, ಈ ಲೋಕದಲ್ಲಿರತಕ್ಕಂಥವುಗಳನ್ನು ನಾವು ಪ್ರೀತಿಸಬಾರದು. ಅದು ದೇವರಿಗೆ ಹೇಗೆ ವಿರುದ್ಧವಾಗಿದೆ ಎಂಬುದನ್ನು ನಾವು ಕಲಿತುಕೊಳ್ಳಲು ನಮಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಕುಳಿತು ಈ ವಾಕ್ಯವನ್ನು ಧ್ಯಾನಿಸುವಾಗ ಅವರ ಮನಸ್ಸು, ಹೃದಯಗಳನ್ನು ನೀನು ತಯಾರು ಮಾಡು ಸ್ವಾಮಿ. ಆತ್ಮನಿಂದ ತುಂಬಿಸಿ ಈ ವಾಕ್ಯಗಳನ್ನು ಕೇಳಿ ಪರಲೋಕ ರಾಜ್ಯಕ್ಕೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆತ್ಮೀಯ ಕೇಳುವರೆ, ದೇವರ ವಾಕ್ಯ ತಿಳಿಸುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ. ಯಾಕೆ ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ? ಯಾಕೆಂದರೆ ಈ ಲೋಕದಲ್ಲಿರ್ತಕ್ಕಂತಹ ವಸ್ತುಗಳೆಲ್ಲವೂ ಸಹ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥವು. ಈ ಲೋಕದಲ್ಲಿರ್ತಕ್ಕಂತಹ ಅನೇಕ ಕಾರ್ಯಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ದೇವರು ಹೇಳುವಂಥವನಾಗಿದ್ದಾನೆ, ಈ ಲೋಕವನ್ನು, ಲೋಕದಲ್ಲಿರ್ತಕ್ಕಂಥವುಗಳನ್ನು ಹೆಚ್ಚಾಗಿ ನೀವು ಪ್ರೀತಿಸಬೇಡಿರಿ. ಯಾಕೆಂದರೆ ಅವೆಲ್ಲವೂ ಸಹ ಈ ಲೋಕದಲ್ಲಿ ತಾತ್ಕಾಲಿಕ, ಅವು ತಾತ್ಕಾಲಿಕವಾದಂತಹ ತೃಪ್ತಿಯನ್ನು ನೀಡ್ತಕ್ಕಂಥದ್ದಾಗಿದೆ. ಅನಂತರ ಅವು ನಶಿಸಿ ಹೋಗ್ತಕ್ಕಂಥದ್ದಾಗಿದೆ, ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ನಮ್ಮನ್ನು ಲೋಕದಲ್ಲಿರುವುಗಳನ್ನು, ಲೋಕದಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ನೀವು ಪ್ರೀತಿಯನ್ನಿಡಬೇಡಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಿರಿ. ಅನೇಕರು ಹಿಂದು ದೇವರನ್ನು ಪ್ರೀತಿಸುವುದನ್ನು ಬಿಟ್ಟು ದೇವರಿಗಿಂತ ಹೆಚ್ಚಾಗಿ ಈ ಲೋಕವನ್ನು, ಲೋಕದಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ, ಅದಕ್ಕೆ ಮೊದಲ ಆದ್ಯತೆಯನ್ನು ನೀಡಿ ಅದನ್ನು ಪ್ರೀತಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರು ಲೋಕವನ್ನು, ಲೋಕದಲ್ಲಿರುವುಗಳನ್ನು ಪ್ರೀತಿಸಬೇಡಿರಿ. ಆ ರೀತಿಯಾಗಿ ಯಾರಾದರೂ ಈ ಲೋಕದಲ್ಲಿ ಹೆಚ್ಚಾಗಿ ಲೋಕದಲ್ಲಿರ್ತಕ್ಕಂಥ ವಸ್ತುಗಳನ್ನು ಪ್ರೀತಿಸುವುದಾದರೆ ದೇವರ ಪ್ರೀತಿ, ಅದರಲ್ಲೂ ತಂದೆಯ ಪ್ರೀತಿ ಅವರಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನೂ ಅನೇಕರು ಹೇಳುವಂತಹ ವಿಚಾರವೇನೆಂದರೆ, ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನು ಸಹ ಪ್ರೀತಿಸ್ತೇವೆ, ಈ ಲೋಕವನ್ನು ಸಹ ಪ್ರೀತಿಸ್ತೇವೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂಥ ವ್ಯಕ್ತಿಗಳು ಎರಡು ಕಾಲುಗಳನ್ನು ತಮ್ಮ ಹಡಗಿನಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದಾರೆ. ಒಂದು ಹಡಗಿನಲ್ಲಿ ಒಂದು ಕಾಲು, ಮತ್ತೊಂದು ಹಡಗಿನಲ್ಲಿ ಮತ್ತೊಂದು ಕಾಲನ್ನು ಇಟ್ಟು ಅವರು ಪ್ರಯಾಣಿಸುವುದಕ್ಕೆ ಸಮಾನರಾಗಿದ್ದಾರೆ. ಆ ರೀತಿಯಾಗಿ ಪ್ರಯಾಣಿಸುವಾಗ ನಾವು ಮಧ್ಯದಲ್ಲಿ ಬೀಳುವಂಥವರಾಗಿದ್ದೇವೆ. ಆ ರೀತಿಯಾಗಿಯೂ ಸಹ ನಾವು ಇರಬಾರದು. ನಾವು ಒಂದನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸುವಂಥವರಾಗಬೇಕು, ಒಂದು ಪ್ರಪಂಚವನ್ನು ಪ್ರೀತಿಸುವಂಥವರಾಗಬೇಕು, ಇಲ್ಲ ದೇವರನ್ನು ಪ್ರೀತಿಸುವಂಥವರಾಗಬೇಕು, ಎರಡಕ್ಕೂ ಮಧ್ಯದಲ್ಲಿ ನಾವು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾಗಿದ್ದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ ಏಳು ಸಭೆಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಅದರಲ್ಲಿ ಕೊನೆಯ ಸಭೆ ಅದು ಲಹೋದಿಕೆಯ ಸಭೆ. ಆ ಲಹೋದಿಕೆಯ ಸಭೆಯ ವಿಚಾರವನ್ನು ನಾವು ಗಮನಿಸುವುದಾದರೆ ಅದು ನಮ್ಮ ಕಾಲಕ್ಕೆ ಸಂಬಂಧಪಟ್ಟಂತಹ ಸಭೆಯನ್ನು ಕುರಿತು ತಿಳಿಸುವಂಥದ್ದಾಗಿದೆ. ನಮ್ಮ ಕಾಲದಲ್ಲಿ ಜೀವಿಸುವಂತಹ ನಾವು ಯಾವ ರೀತಿಯಲ್ಲಿದ್ದೇವೆ ಎಂದರೆ ಅದೇ ರೀತಿಯಾಗಿದ್ದೇವೆ. ಲೋಕವೂ ಬೇಕು, ದೇವರೂ ಬೇಕು. ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಉಗುರು ಬೆಚ್ಚಗಿರುವುದರಿಂದ ನಾನು ನಿನ್ನ ಬಾಯಿಯಿಂದ ಕಾರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನಗಳಲ್ಲಿ ಅನೇಕರು ಇದೇ ರೀತಿಯಾಗಿ ಜೀವಿಸುವಂಥವರಾಗಿದ್ದಾರೆ. ಬೆಚ್ಚಗು ಅಂದರೆ ಆತ್ಮಿಕವಾಗಿ ಅವರು ಬೆಚ್ಚಗಿಲ್ಲದೆ, ಲೌಕಿಕವಾಗಿ ತಣ್ಣಗೂ ಇಲ್ಲದೆ ಅವರು ಎರಡರಕ್ಕೂ ಮಧ್ಯದಲ್ಲಿ ಇರುವುದರಿಂದ ದೇವರು ಅವರನ್ನು ಬಾಯಿಯಿಂದ ಕಾರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆ ರೀತಿಯಾಗಿ ನಾವು ಈ ಲೋಕವು, ದೇವರು ಇಬ್ಬರನ್ನು ಸಹ ಒಂದೇ ಸಮನಾಗಿ ಇರಿಸಲು ಸಾಧ್ಯವಿಲ್ಲ. ಒಂದು ಲೋಕವನ್ನು ಪ್ರೀತಿಸಬೇಕು, ಇಲ್ಲ ದೇವರನ್ನು ಪ್ರೀತಿಸಬೇಕು. ಆದರೆ ದೇವರು ಈ ಲೋಕದಲ್ಲಿ ಜೀವಿಸುವಂತಹ ನಮ್ಮನ್ನು, ಈ ಲೋಕದ ಎಲ್ಲ ಭೋಗಗಳು ಅವೆಲ್ಲವೂ ಸಹ ತಾತ್ಕಾಲಿಕ. ಹಾಗಾಗಿ ನೀವು ನನ್ನನ್ನು ಪ್ರೀತಿಸುವುದಾದರೆ, ನನ್ನ ರಾಜ್ಯವನ್ನು, ನೀತಿಯನ್ನು ನೀವು ಹುಡುಕುವುದಾದರೆ, ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡುವುದಾದರೆ, ಈ ಲೋಕದ ಎಲ್ಲವೂ ಸಹ ನಿಮಗೆ ಸಿಕ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಂಥವರಾಗಿದ್ದಾನೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಲೋಕದ ವಸ್ತುಗಳಿಗೂ, ಲೋಕದ ವಸ್ತು ಇಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳ ಮೇಲೆ ನಾವು ಆಶೆಯನ್ನು ಪಡೆದೆ ದೇವರ ಮೇಲೆ ನಮ್ಮ ಪ್ರೀತಿಯನ್ನಿಟ್ಟು ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸುವಂತಹ ಮಕ್ಕಳಾಗಬೇಕು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ಲೋಕದ ಅಧಿಪತಿಗೆ ದೇವರು ಈಗಾಗಲೇ ನ್ಯಾಯ ತೀರ್ಪನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳುವಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 12:31 ವಚನವನ್ನು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಈಹ ಲೋಕದ ಅಧಿಪತಿಯು ಹೊರಗೆ ನೂಕಲ್ಪಡುವನು ಎಂಬುದಾಗಿ ಹೇಳುವಂಥದ್ದಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ತೋರಿಸಿ ಆ ವಸ್ತುಗಳ ಮೇಲೆ ಆಸೆಯನ್ನು ಇಡುವಾಗಿಯೂ ನಮ್ಮನ್ನು ಶೋಧಿಸುವಂತಹ ವ್ಯಕ್ತಿ ಯಾರೆಂದರೆ ಸೈತಾನ. ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ. ಆದಾಮನು ಈ ಲೋಕದ ಅಧಿಪತಿಯಾಗಿರಬೇಕಾಗಿತ್ತು, ಆದರೆ ಆದಾಮನನ್ನು ಸಹ ಆತನು ವಂಚಿಸುವುದರ ಮೂಲಕವಾಗಿ ಲೋಕದ ಆಸೆಯನ್ನು ತೋರಿಸಿ, ಶರೀರದ ಆಸೆಯನ್ನು ತೋರಿಸಿ ಆತನನ್ನು ಮೋಸ ಮಾಡಿ ತನ್ನ ಕಡೆಗೆ ಸೆಳೆದುಕೊಂಡ ನಿಮಿತ್ತವಾಗಿ ದೇವರು ಹೇಳುವಂಥವರಾಗಿದ್ದಾರೆ, ಆತನಿಗೆ ದಂಡನೆ ಇದೆ ಎಂಬುದಾಗಿ. ನಾವು ಸಹ ಆತನ ಶೋಧನೆಗೆ, ಆತನು ತೋರಿಸುವಂತಹ ಆಸೆ ಪಾಸಗಳಿಗೆ ಒಳಗಾಗಿ ಹೋದರೆ ನಾವು ಸಹ ಆ ನ್ಯಾಯ ವಿಚಾರಣೆಗೆ ಒಳಗಾಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ. ಹಾಗಾದರೆ ಪ್ರಿಯ ಕೇಳುಗರೆ, ನಾವು ಈ ಲೋಕದ ವಸ್ತುಗಳ ಮೇಲೆ ಆಸೆಯನ್ನು ಇಟ್ಟು ಈ ಲೋಕವನ್ನು ಪ್ರೀತಿಸುವುದಾದರೆ ಯಾವ ಯಾವ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿದೆ? ಯಾಕೆ ದೇವರು ಈ ಲೋಕವನ್ನು ಪ್ರೀತಿಸಬೇಡಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ನೋಡುವುದಾದರೆ, ಮೊದಲನೇದಾಗಿ ನಾವು ಕಲಿಯುವಂತಹ ವಿಚಾರವೇನೆಂದರೆ, ಯಾವಾಗ ನಾವು ದೇವರನ್ನು ಬಿಟ್ಟು ಈ ಲೋಕದ ವಿಚಾರಗಳನ್ನು, ಲೋಕದ ವಸ್ತುಗಳನ್ನು, ಲೋಕದ ಮೇಲೆ ಪ್ರೀತಿಯನ್ನು ಇಡ್ತಕ್ಕಂಥವರಾಗಿದ್ದೇವೋ, ಆವಾಗ ನಾವು ದೇವರ ಕೆಲಸದಿಂದಲೂ, ದೇವರ ಚಿತ್ತದಿಂದಲೂ ನಾವು ದೂರ ಹೋಗ್ತಕ್ಕಂಥವರಾಗಿದ್ದೇವೆ. ದೇವರ ಚಿತ್ತ ಏನೆಂದರೆ ನಾವೆಲ್ಲರೂ ಸಹ ಪರಿಶುದ್ಧವಾದಂತಹ, ಆತನಿಗೆ ಪ್ರೀತಿಯುಳ್ಳಂತಹ ಸಂತತಿಗಳಾಗಿ ಜೀವಿಸಬೇಕು ಎನ್ನುವುದೇ. ಆತನ ವಾಕ್ಯಗಳನ್ನು ಕೇಳಿ ಆತನ ವಾಕ್ಯಗಳ ರೀತಿಯಲ್ಲಿ ನಾವು ನೆಲೆಗೊಂಡು 30, 60, 100 ಫಲವನ್ನು ಕೊಟ್ಟು ಆತನ ರಾಜ್ಯಕ್ಕೆ ನಾವು ಸಿದ್ಧರಾಗಬೇಕು ಎನ್ನುವುದೇ ಆತನ ಉದ್ದೇಶವಾಗಿದೆ. ಆದರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಸಾಮ್ಯವನ್ನು ಹೇಳುವಂಥವನಾಗಿದ್ದಾನೆ. ಆ ಸಾಮ್ಯ ಏನೆಂಬುದಾಗಿ ನಾವು ನೋಡುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದುವಂಥವರಾಗಿದ್ದೇವೆ. ಅಲ್ಲಿ ಬಿತ್ತುವವನು ಬಿತ್ತುವುದಕ್ಕೆ ಹೋಗುವಂಥವನಾಗಿದ್ದಾನೆ. ಅವನು ಬಿತ್ತುವಂತಹ ಸಂದರ್ಭದಲ್ಲಿ ಕೆಲವೊಂದು ಬೀಜ ಒಳ್ಳೆ ನೆಲದ ಮೇಲೆ ಬೀಳ್ತು, ಕೆಲವೊಂದು ಬೀಜ ಮುಳ್ಳಿನ ಮೇಲೆ ಬೀಳ್ತು, ಕೆಲವೊಂದು ಬೀಜ ಬಂಡೆಯ ಮೇಲೆ ಬೀಳ್ತು ಎಂಬುದಾಗಿ, ಅಲ್ಲಿ ಬೀಜಗಳು ಯಾವ ಯಾವುದರ ಮೇಲೆ ಬಿದ್ದು ಎಷ್ಟೆಷ್ಟು ಫಲವನ್ನು ಕೊಡ್ತು, ಕೆಲವೊಂದು ಯಾಕೆ ಕೊಡಲಿಲ್ಲ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಆ ಒಂದು ವಿಚಾರದಲ್ಲಿ ಮುಳ್ಳಿನ ಪೊದೆಯ ಮೇಲೆ ಬಿದ್ದಂತಹ ಆ ಬೀಜ ಈ ಲೋಕಕ್ಕೆ ಹೋಲಿಸಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡದಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಹೌದು ಪ್ರಿಯ ಕೇಳುಗರೆ, ನಮ್ಮ ಜೀವಿತ ಈ ರೀತಿಯಾಗಿದೆ. ಯಾವ ರೀತಿಯಲ್ಲಿದೆ ಅಂದರೆ, ನಾವು ಆಲಯಗಳಿಗೆ ಹೋಗ್ತಕ್ಕಂಥವರಾಗಿದ್ದೇವೆ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೇವೆ, ಬರುವಂಥ ಸಂದೇಶಗಳನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ, ಆತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕೆಂಬುದಾಗಿ ನಾವು ಅನೇಕ ಪ್ರಯತ್ನಗಳನ್ನ ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ಲೋಕದ ಆಸೆ, ಪ್ರಪಂಚದ ಚಿಂತೆ, ಅಯ್ಯೋ ನನಗೆ ಈ ರೀತಿಯಾದಂಥ ಒಂದು ಮನೆ ಇಲ್ಲ, ಅಯ್ಯೋ ಈ ರೀತಿಯಾದಂಥ ಒಳ್ಳೆಯ ಬಟ್ಟೆಯನ್ನು ಹೂಡಲು ನನ್ನ ಹತ್ರ ಇಲ್ಲ, ನಾನು ಬಂಗಾರ ಬೆಳ್ಳಿಯನ್ನು ಹಾಕಿಕೊಳ್ಳುವಂತಹ ವ್ಯಕ್ತಿ ಆಗಿಲ್ಲ, ಅಯ್ಯೋ ನನಗೆ ಇದರ ಅವಶ್ಯಕತೆ ಇದೆ, ನನಗೆ ಅದರ ಅವಶ್ಯಕತೆ ಇದೆ ಅಂತ ಅನೇಕ ಸಂದರ್ಭದಲ್ಲಿ ನಾವು ಲೋಕದ ಆಸೆಗಳಿಗೆ ಒಳಗಾದಾಗ, ಲೋಕ ನಮ್ಮನ್ನು ಕೈ ಚಾಚಿ ಕರೀತಕ್ಕಂಥದ್ದಾಗಿದೆ, ಕೈ ಬೀಸಿ ಕರೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಬಿದ್ದಾಗ ನಾವು ಆತ್ಮಿಕವಾಗಿ ಸೋತು ಹೋಗ್ತಕ್ಕಂಥವರಾಗಿದ್ದೇವೆ, ಆತ್ಮಿಕವಾಗಿ ಬಿದ್ದು ಹೋಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ, ದೇವರು ಹೇಳುವಂಥವರಾಗಿದ್ದಾನೆ, ಆ ಒಂದು ಬೀಜ ಒಳ್ಳೆಯ ಫಲವನ್ನು ಕೊಡುವುದಕ್ಕೋಸ್ಕರ ಮೊಳೆತು ಬಂತು, ಆದರೆ ಮೇಲೆ ಇರತಕ್ಕಂತಹ ಮುಳ್ಳಿನ ಪೊದೆ ಅದನ್ನು ಹದುಮಿಬಿಡ್ತು, ಅದು ಬೆಳೆಯದ ರೀತಿಯಲ್ಲಿ ಹದುಮಿಬಿಡ್ತು. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ನಮ್ಮ ಆತ್ಮಿಕ ಜೀವಿತವೂ ಸಹ ನಾವು ಉತ್ತಮ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಯಲು ಎಲ್ಲ ಆತ್ಮಿಕ ವಿಚಾರಗಳನ್ನು ಪಡೆದುಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಲೋಕದ ಆಸೆ ಪಾಸೆಗಳು, ಲೋಕವನ್ನು ನೋಡಿದಾಗ ನಮಗೆ ಏನನಿಸುತ್ತದೆ ಎಂದರೆ, ಆತ್ಮಿಕವಾಗಿ ಅದು ನಮ್ಮನ್ನು ಕುಗ್ಗಿಸುವಂತೆ ಮಾಡ್ತಕ್ಕಂಥದ್ದಾಗಿದೆ. ಪ್ರಾಪಂಚಿಕ ಚಿಂತೆ, ಹಣ, ಆಸ್ತಿ, ಅಂತಸ್ತು, ಇವುಗಳು ನಮ್ಮನ್ನು ಕುಗ್ಗಿಸುವಂತೆ ಮಾಡ್ತಕ್ಕಂಥದ್ದಾಗಿದೆ, ನಮ್ಮನ್ನು ದೇವರ ಚಿತ್ತದಿಂದ ವಿರುದ್ಧವಾಗಿ ಹೋಗುವಂತೆ ಮಾಡುವಂಥದ್ದಾಗಿದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಲೋಟನ ಹೆಂಡತಿಯ ವಿಚಾರವಾಗಿ ನಾವು ಮಾತನಾಡುವುದಾದರೆ, ಸೋದೋಮ್ ಗೋಮರ ಪಟ್ಟಣವನ್ನು ಅಳಿಸುವುದಕ್ಕಿಂತ ಮೊದಲು ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ದೇವರು ಲೋಟನನ್ನು, ಆತನ ಕುಟುಂಬವನ್ನು ಆ ಪಟ್ಟಣದಿಂದ ಹೊರಗೆ ಕರೆದುಕೊಂಡು ಬಂದು ಒಂದು ವಾಗ್ದಾನವನ್ನು, ಒಂದು ಆಜ್ಞೆಯನ್ನು ಆ ಕುಟುಂಬಕ್ಕೆ ಕೊಡುವಂಥವರಾಗಿದ್ದಾರೆ. ಅದು ಏನು ಎಂಬುದಾಗಿ ನಾವು ನೋಡುವುದಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಲ್ಲಿ, ಓಡು ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾಯಿತು ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರು ಲೋಟನ ಕುಟುಂಬಕ್ಕೆ ಆಜ್ಞೆಯನ್ನು ನೀಡಿದನು. ಅದು ಯಾವ ಆಜ್ಞೆ, ಎಂತಹ ಒಂದು ಅಪ್ಪಣೆಯನ್ನು ದೇವರು ಲೋಟನ ಕುಟುಂಬಕ್ಕೆ ನೀಡಿದರು? ಆ ಒಂದು ಪಟ್ಟಣ ಒಂದು ದೊಡ್ಡ ಪ್ರಪಾತಕ್ಕೆ, ಅಂದರೆ ಬೆಂಕಿಯ ಗಂಧಕಕ್ಕೆ ಬೀಳುವಂತಹ, ನಾಶ ಆಗುವಂತಹ ಒಂದು ಕೆಲಸ, ಒಂದು ಪಾಪದ ಕೆಲಸ ಆ ಒಂದು ಪಟ್ಟಣದಲ್ಲಿತ್ತು. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ಲೋಟನನ್ನು, ಆತನ ಕುಟುಂಬವನ್ನು ಆ ಪಟ್ಟಣದಿಂದ ಹೊರಗೆ ತೆಗೆದುಕೊಂಡು ಬರ್ತಕ್ಕಂಥನಾಗಿದ್ದಾನೆ, ಬಂದು ಅವರಿಗೆ ಒಂದು ಕಟ್ಟಪ್ಪನೆಯನ್ನು ಓಡಿಸ್ತಕ್ಕಂಥನಾಗಿದ್ದಾನೆ. ಹೋಗು, ಆ ಬೆಟ್ಟಕ್ಕೆ ಹೋಗಿ ನೀನು ನಿನ್ನ ಜೀವವನ್ನು ಕಾಯ್ದುಕೋ, ಹಿಂತಿರುಗಿ ನೋಡಬೇಡ ಎಂಬುದಾಗಿ. ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 19:26 ವಚನದಲ್ಲಿ ಲೋಟದ ಹೆಂಡತಿ ಅವನ ಹಿಂದೆ ತಿರುಗುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಯಾಕೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದಳು? ದೇವರು ನೀಡಿದಂತಹ ಕಟ್ಟಪ್ಪನೆಯನ್ನು ಆಜ್ಞೆಗೆ ವಿರುದ್ಧವಾಗಿ ನಡೆದುಕೊಂಡಳು ಎಂದರೆ ಲೋಕದ ಆಸೆ. ನಮಗೆ ಗೊತ್ತಿಲ್ಲ ಪ್ರಿಯ ಕೇಳುಗರೆ, ಆ ಒಂದು ಪಟ್ಟಣ ಬಹಳ ಶ್ರೀಮಂತಿಕೆಯಿಂದ ಕೂಡಿದ ಪಟ್ಟಣವಾಗಿತ್ತು ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಓದುವಂಥವರಾಗಿದ್ದೇವೆ. ಆ ನಿಮಿತ್ತವಾಗಿ ಅವಳು ಏನೆಲ್ಲ ವಸ್ತುಗಳನ್ನು ಅವಳ ಮನೆಯಲ್ಲಿ ಇಟ್ಟುಕೊಂಡಿದ್ದಳು, ಅವಳಲ್ಲಿ ಎಂತಹ ಐಶ್ವರ್ಯ ಇತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಈಗಿನ ಒಂದು ಲೋಕಕ್ಕೆ ಹೋಲಿಸಿ ನೋಡುವುದಾದರೆ ಅನೇಕ ವಿಧವಿಧವಾದಂತಹ ರೇಷ್ಮೆ ಬಟ್ಟೆಗಳಿದ್ದಿರಬಹುದು, ಅನೇಕ ವಿಧವಿಧವಾದಂತಹ ಬೆಳ್ಳಿ ಬಂಗಾರಗಳಿಂದ ವಜ್ರಗಳಿಂದ ಮಾಡಿದಂತಹ ವಸ್ತುಗಳಿದ್ದಿರಬಹುದು, ಆ ಮನೆ ಬಹಳ ಸುಂದರವಾದ ರೀತಿಯಲ್ಲಿ ಕಟ್ಟಿಕೊಂಡಿರಬಹುದು. ನಮಗೆ ಗೊತ್ತಿಲ್ಲ ಪ್ರಿಯ ಕೇಳುಗರೆ, ಆ ಬೆಳೆ ಅಂತಸ್ತು ಏರಾಳವಾಗಿದ್ದಿರಬಹುದು. ಆ ನಿಮಿತ್ತವಾಗಿಯೇ ಅವಳು ಆ ಪಟ್ಟಣ ಬೆಂಕಿಯಿಂದ ನಾಶವಾಗುತ್ತದೆ ಎಂದು ತಿಳಿದಾಗಲೂ ಸಹ ಅಯ್ಯೋ, ನನಗಿಟ್ಟಿರ್ತಕ್ಕಂಥ ಎಲ್ಲ ಆಸ್ತಿಗಳು, ನಾನು ಕೂಡಿಸಿಟ್ಟಿರ್ತಕ್ಕಂಥ ಎಲ್ಲ ದನ ಕಣಕಗಳು ನಾಶವಾಗುತ್ತದಲ್ಲ ಎನ್ನುವಂತಹ ಆಸೆಯಿಂದ ಅವಳು ಶೋಧನೆಗೆ ಒಳಗಾಗಿ ಹಿಂತಿರುಗಿ ನೋಡುವಂಥವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ನಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುವಂಥವನಾಗಿದ್ದಾನೆ. ಏನೆಂದರೆ, ಲೋಕವನ್ನು ಅದರಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಪ್ರೀತಿಸಬೇಡಿರಿ ಎಂಬುದಾಗಿ. ನಾವು ಸಹ ಈ ಕೊನೆಯ ಕಾಲದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಲೋಟನ ಹೆಂಡತಿಯ ರೀತಿಯಲ್ಲಿ ದನ ಕಣಕಗಳು ಆಸೆ ಈ ಲೋಕದಲ್ಲಿ ಇಟ್ಟಿರ್ತಕ್ಕಂತಹ ವಸ್ತುಗಳ ನಿಮಿತ್ತವಾಗಿ ನಾವು ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಟ್ಟಾಗ ನಾವು ಸಹ ಬರ್ತಕ್ಕಂತಹ ಆ ಒಂದು ಗಂಧಕಕ್ಕೆ, ಬೆಂಕಿಯ ಗಂಧಕಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6:21 ವಚನವನ್ನು ಓದುವುದಾದರೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಲೋಟನ ಹೆಂಡತಿಗೆ ಆ ಪಟ್ಟಣವನ್ನು ಬಿಟ್ಟು ಬರಲು ಅವಳಿಗೆ ಇಷ್ಟವಿರಲಿಲ್ಲ. ಅವಳ ಮನಸ್ಸು ಎಲ್ಲವೂ ಸಹ ಎಲ್ಲಿತ್ತು ಅಂದರೆ ಆ ಒಂದು ಪಟ್ಟಣದ ಮೇಲಿತ್ತು. ಅವಳ ಮನಸ್ಸು ಎಲ್ಲಿತ್ತು ಎಂದರೆ ಅವಳು ಕೂಡಿಸಿಟ್ಟಿರ್ತಕ್ಕಂಥ ದನ ಕಣಕ ಆ ವಸ್ತುಗಳ ಮೇಲಿತ್ತು. ಲೌಕಿಕವಾದಂತಹ ಲೋಕದ ಹಾಸಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅವಳು ಇಟ್ಟುಕೊಂಡಿದ್ದಳು. ಆ ನಿಮಿತ್ತವಾಗಿಯೇ ಅವಳು ಆ ಪಟ್ಟಣವನ್ನು ಬಿಟ್ಟು ಬರದೆ ಅವಳ ಮನಸ್ಸಿನಲ್ಲಿ ಅದು ಕೂಡಿಟ್ಟಿದ್ದ ಕಾರಣದಿಂದಲೇ ಅವಳು ಪಟ್ಟಣವನ್ನು ಹಿಂತಿರುಗಿ ನೋಡುವಂಥವಳಾಗಿದ್ದಾಳೆ. ಆತ್ಮೀಯ ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ನಾವು ಯಾವ ವಸ್ತುಗಳ ಮೇಲೆ ನಮ್ಮ ಮನಸ್ಸನ್ನು ಇಟ್ಟಿದ್ದೇವೆ? ಪರಲೋಕದಲ್ಲಿರ್ತಕ್ಕಂತಹ ಆ ವಸ್ತುಗಳ ಮೇಲೆಯಾ, ಅಥವಾ ಈ ಲೋಕದಲ್ಲಿ ಇರತಕ್ಕಂತಹ ಅನಾಹಾಸ್ತಿ ಅಂತಸ್ತು ಮನೆ ಮಠ ಇವುಗಳ ಮೇಲೆ ನಮ್ಮ ಮನಸ್ಸಿದೆಯಾ? ಅನೇಕರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೋಸವಾಗಿರುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಲೋಕದ ಮೇಲೆ ಆಸೆಯನ್ನು ಇಟ್ಟು, ಆದರೆ ದೇವರು ನಮಗೆ ಕರೀತಕ್ಕಂಥವನಾಗಿದ್ದಾನೆ, ದೇವರು ನಮಗೆ ಎಚ್ಚರಿಸತಕ್ಕಂಥವನಾಗಿದ್ದಾನೆ. ಲೋಟನ ಹೆಂಡತಿಯ ಮುಖಾಂತರವಾಗಿ ಪ್ರಿಯ ಕೇಳುಗರೆ, ನೀವು ಲೋಕವನ್ನು ಅದರಲ್ಲಿರ್ತಕ್ಕಂತಹ ವಸ್ತುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಿರಿ, ದೇವರ ಮೇಲೆ ನಂಬಿಕೆ ಇಡಿರಿ, ಆಗ ದೇವರು ನಿಮಗೆ ಎಲ್ಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ ಯೋನನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರವಾದಿಯಾದ ಯೋನನನ್ನು ದೇವರು ಆ ನಿನೆವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಅಲ್ಲಿರ್ತಕ್ಕಂಥ ಜನಗಳನ್ನು ಮನ ತಿರುಗುವಂತೆ ಮಾಡಬೇಕೆಂಬುದಾಗಿ, ಅವರನ್ನು ಒಬ್ಬ ಸುವಾರ್ತಿಕನಾಗಿ ನಿನೆವೆ ಪಟ್ಟಣಕ್ಕೆ ಕಳಿಸಲು ದೇವರು ಯೋನನನ್ನು ಆಯ್ದುಕೊಳ್ಳುವಂಥವರಾಗಿದ್ದಾರೆ. ಆದರೆ ಯೋನ ತಾನು ಸುವಾರ್ತೆ ಸೇವೆಯನ್ನು ಮಾಡುವುದಕ್ಕೆ ಹೋಗಲು ಹಿಂಜರಿದು ಅದನ್ನು ತಿರಸ್ಕರಿಸಿ ಅವನು ತನ್ನ ಹಡಗನ್ನು ತೆಗೆದುಕೊಂಡು ಅವನು ಎಲ್ಲಿಗೆ ಹೋಗ್ತಕ್ಕಂಥವನಾಗಿದ್ದಾನೆ ಅಂದರೆ ತರ್ಷೀಶ್ ಪಟ್ಟಣಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಯಾಕೆ ಆತನು ನಿನೆವೆ ಪಟ್ಟಣವನ್ನು ಬಿಟ್ಟು ತರ್ಷೀಶ್ ಪಟ್ಟಣಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ? ಯಾಕೆ ಆತನು ತರ್ಷೀಶ್ ಪಟ್ಟಣಕ್ಕೆ ಓಡಿ ಹೋಗ್ತಕ್ಕಂಥವನಾಗಿದ್ದಾನೆ ಅಂದರೆ, ತರ್ಷೀಶ್ ಪಟ್ಟಣ ಬಹಳ ಶ್ರೀಮಂತಿಕೆಯಿಂದ ಅನೇಕ ವಿಧವಾದಂತಹ ವಸ್ತುಗಳಿಂದ ಕೂಡಿದಂತಹ ಪಟ್ಟಣವಾಗಿತ್ತು. ಹಾಗಾಗಿ ಯೋನನಿಗೆ ಆ ಒಂದು ನಿನೆವೆ ಪಟ್ಟಣದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿ ಕಷ್ಟಪಡುವುದಕ್ಕಿಂತ ಆತನು ತರ್ಷೀಶಲ್ಲಿ ಹೋಗಿ ನಾನು ಉತ್ತಮ ರೀತಿಯಲ್ಲಿ ಶ್ರೀಮಂತಿಕೆಯಿಂದ ನಾನು ಜೀವಿಸಬಹುದು, ಒಂದು ವಿಲಾಸಿ ಜೀವಿತವನ್ನು ಜೀವಿಸಬಹುದು ಎನ್ನುವಂತಹ ಕಾರಣಕ್ಕೋಸ್ಕರವೇ ಅಲ್ಲಿ ಯೋನನು ನಿನೆವೆ ಪಟ್ಟಣಕ್ಕಿಂತ ಬದಲಾಗಿ ಅವನು ತರ್ಷೀಶ್ ಪಟ್ಟಣಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ತರ್ಷೀಶ್ ಪಟ್ಟಣ ಯಾವ ರೀತಿಯಲ್ಲಿ ಶ್ರೀಮಂತಿಕೆಯಿಂದ ಕೂಡಿತು ಎಂಬುದಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. 1 Kings 22:22 ವಚನವನ್ನು ಓದುವುದಾದರೆ, ಇರಾಮನ ನಾವೆಗಳ ಜೊತೆಯಲ್ಲಿ ಸಲಮೋನನ ತರ್ಷೀಶ್ ಹಡಗುಗಳು ಹೋಗಿ 3 ವರ್ಷಕ್ಕೊಮ್ಮೆ ಬಂಗಾರ ಬೆಳ್ಳಿ ದಂತ ಕಪಿ ನವಿಲು ಇವುಗಳನ್ನು ತರುತ್ತಿದ್ದವು. ಪ್ರಿಯ ಕೇಳುಗರೆ, ಸಲಮೋನನು ಯೆರೂಸಲೇಮಿನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಹಡಗುಗಳು ತರ್ಷೀಶಿಗೆ ಹೋಗಿ ತರ್ಷೀಶಿನಲ್ಲಿ ಬೆಳ್ಳಿ ಬಂಗಾರ ದಂತ ಕಪ್ಪಿ ನವಿಲುಗಳು ಅಂತಕ್ಕಂತಹ ಬೆಲೆ ಬಾಳುವಂತಹ ಮರಗಳು ಎಲ್ಲ ರೀತಿಯ ಐಶ್ವರ್ಯವನ್ನು ತರ್ಷಿಶ್ ಪಟ್ಟಣದಿಂದ ಯೆರೂಸಲೇಮಿಗೆ ತರಲಾಗುತ್ತಿತ್ತು. ಈ ಒಂದು ಕಾರಣದಿಂದಲೇ ಯೋನನು ಪ್ರಸಂಗವನ್ನು ಮಾಡಿ ಮನ ತಿರುಗುವ ವಿಚಾರವನ್ನು ಆ ನಿನವೆ ಪಟ್ಟಣ ಜನಗಳಿಗೆ ತಿಳಿಸುವುದಕ್ಕಿಂತ ಬದಲಾಗಿ ಅಲ್ಲಿ ಹೋಗಿ ನಾನು ಶ್ರೀಮಂತಿಕೆಯಿಂದ ಉತ್ತಮ ರೀತಿಯಲ್ಲಿ ವಿಲಾಸಿ ಜೀವನವನ್ನು ನಡೆಸಬಹುದು ಎಂಬುದಾಗಿ ಅವನು ತಪ್ಪಿಸಿಕೊಂಡು ಹೋಗುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇಂದು ಎಷ್ಟೋ ಜನಗಳು ನಮ್ಮಲ್ಲಿ ಸಹ ಯೋನನ ರೀತಿಯಲ್ಲಿ ಸುವಾರ್ತೆ ಸೇವೆಯ ಅದು ತುಂಬ ಕಷ್ಟವಾದಂತಹ ಕೆಲಸ, ಅಲ್ಲಿ ನಮಗೆ ಹೆಚ್ಚು ಹಣ ಸಿಕ್ಕುವುದಿಲ್ಲ, ಅದನ್ನು ಮಾಡಿದ್ರಿಂದ ಏನು ಪ್ರಯೋಜನವಿಲ್ಲ ಎಂಬುದಾಗಿ ಲೌಕಿಕ ಹಾಸ್ಯಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಒಂದು ಯಾವುದಾದ್ರೂ ಐಟಿ ಕಂಪನಿಯೋ, ಯಾವುದಾದ್ರೂ ಬೇರೆ ಒಂದು ದೊಡ್ಡ ದೊಡ್ಡ ಕೆಲಸವೋ, ಇಂಜಿನಿಯರ್ ಕೆಲಸಗಳೋ, ಇದನ್ನು ಹುಡುಕಿಕೊಂಡರೆ ನಾನು ಸಂತೋಷದಿಂದ ಉಲ್ಲಾಸದಿಂದ ಇರಬಹುದು ಎನ್ನುವ ಕಾರಣಕ್ಕೋಸ್ಕರ ಅನೇಕರು ಇವತ್ತು ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಸುವಾರ್ತೆ ಸೇವೆಯನ್ನು ಬಿಟ್ಟು ಹೋಗುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಲೋಕದ ಮೇಲೆ ಹಾಸ್ಯನ್ನು ಇಡುವಾಗ ನಾವು ದೇವರ ಮೇಲಿನ ಪ್ರೀತಿಯನ್ನು ಕಳೆದುಕೊಳ್ಳುವಂಥವರಾಗಿದ್ದೇವೆ, ದೇವರಿಂದ ದೂರ ಹೋಗುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೋಬನ ಪುಸ್ತಕ 4:4 ವಚನವನ್ನು ಓದುವುದಾದರೆ, ವ್ಯವಿಚಾರಿಗಳು ನೀವು ಇಹಲೋಕದ ಸ್ನೇಹವು ದೇವ ವೈರಾಗ್ಯವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವ ಅವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾವುದನ್ನು ಹೆಚ್ಚಾಗಿ ಸ್ನೇಹ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ, ಲೋಕವನ್ನ ಅಥವಾ ದೇವರನ್ನ? ದೇವರನ್ನ ನಮ್ಮ ಸ್ನೇಹಿತನಾಗಿ ನಾವು ನೋಡುವಂತೆವರಾಗಿದ್ದೇವ, ಅಥವಾ ಲೋಕವನ್ನ ನಾವು ಸ್ನೇಹಿತನಾಗಿ ನೋಡುವಂತೆವರಾಗಿದ್ದೇವ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದು ಬಯಸುವವನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವು ಲೋಕವನ್ನ, ಲೋಕದಲ್ಲಿ ಇರತಕ್ಕಂತಹ ವಸ್ತುಗಳನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸೋಣ. ಯಾಕೆಂದ್ರೆ ಒಂದು ದಿನ ಈ ಒಂದು ಲೋಕ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಒಂದು ದಿನ ಲೋಕದಲ್ಲಿ ಇರತಕ್ಕಂತಹ ಎಲ್ಲಾ ವಸ್ತುಗಳು ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಆದ್ರೆ ಹಿಂದಿನ ದಿನಗಳಲ್ಲಿ ಕೊನೆಯ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಹೇಳುವಂತಹ ವಿಚಾರವೇನೆಂದರೆ, ದೇವರು ನಿಮಗೆ ಎಲ್ಲವನ್ನ ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ, ನೀವು ಹೇಗೆ ಬೇಕು ಹಾಗೆ ಜೀವಿಸಿರಿ, ದೇವರು ನಿಮಗೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥನಾಗಿದ್ದಾನೆ, ಧನ ಕನಕ ಐಶ್ವರ್ಯವಂತ ನೀವಾಗ್ತೀರಿ ಎಂಬುದಾಗಿ ತಪ್ಪಾದ ಬೋಧನೆಗಳಿಂದ ಅನೇಕ ಜನರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥವರಾಗಿದ್ದಾರೆ. ಅದನ್ನ ಆಂಗ್ಲ ಭಾಷೆಯಲ್ಲಿ ಪ್ರಾಸ್ಪರಿಟಿ ಗಾಸ್ಪಲ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ದೇವರು ಅಭಿವೃದ್ಧಿ ಪಡಿಸ್ತಕ್ಕಂಥವನಾಗಿದ್ದಾನೆ, ನಿಮ್ಮನ್ನ ಎಲ್ಲಾ ದನ ಕನಕಗಳಿಂದ ತುಂಬಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ತಪ್ಪಾದಂತಹ ಸುಳ್ಳಾದಂತಹ ಬೋಧನೆಯನ್ನ ಈ ಲೋಕದ ಜನಗಳಿಗೆ ತಿಳಿಸಿ ಅನೇಕರು ಮೋಸಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ, ಲೋಕದ ಹಾಸ್ಯಗೆ ಬೀಳಿಸ್ತಕ್ಕಂಥನಾಗಿದ್ದಾನೆ. ಇದು ಸೈತಾನನು ಆ ಜನಗಳ ಹಿಂದೆ ಇದ್ದು ಮಾಡುವಂತ ಕೆಲಸವಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ಹೇಳುವಂತವರಾಗಿದ್ದಾರೆ, ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 6:24 ವಚನವನ್ನು ಓದುವುದಾದರೆ, ಯಾವನಾದರೂ ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನು ಹೊಂದಿಕೊಂಡು ಮತ್ತೊಬ್ಬನನ್ನ ತಾತ್ಸಾರ ಮಾಡುವನು, ನೀವು ದೇವರನ್ನ ಧನವನ್ನ ಕೂಡ ಸೇವಿಸಲಾರಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಆತ್ಮೀಯ ಪ್ರಿಯ ಕೇಳುಗರೆ, ನಾವು ಯಾರ ಮೇಲೆ ಹೆಚ್ಚಾಗಿ ಪ್ರೀತಿಯನ್ನು ಇಡ್ತಕ್ಕಂಥವರಾಗಿದ್ದೇವೆ, ಲೋಕದ ಮೇಲೆಯೋ ಅಥವಾ ದೇವರ ಮೇಲೆಯೋ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ನೀವು ಇಬ್ಬರು ಯಜಮಾನರಿಗೆ ಈ ಲೋಕದಲ್ಲಿ ಲೋಕವನ್ನು ದೇವರನ್ನು ಇಬ್ಬರನ್ನು ಸಹ ಯಜಮಾನನಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನಾವು ಒಬ್ಬರನ್ನು ಮಾತ್ರ ನಮ್ಮ ಯಜಮಾನನಾಗಿ ಇಟ್ಟುಕೊಳ್ಳಲು ಸಾಧ್ಯ. ಒಂದು ದೇವರ ಮೇಲೆ ಆಸೆಯನ್ನು ಇಟ್ಟು, ಪರಲೋಕದ ವಸ್ತುಗಳ ಮೇಲೆ ಆಸೆಯನ್ನು ಇಟ್ಟು ಈ ಲೋಕದ ವಸ್ತುಗಳನ್ನು ನಾವು ತಿರಸ್ಕರಿಸುವಂಥವರಾಗಬೇಕು. ಇಲ್ಲ, ಜೀವಿಸುವಷ್ಟು ಕಾಲ ಈ ಲೋಕದ ಎಲ್ಲಾ ವಸ್ತುಗಳ ಮೇಲೆ ಆಸೆಯನ್ನಿಟ್ಟು ಉತ್ತಮ ರೀತಿಯಾಗಿ ಅನುಭವಿಸಿ ಎಲ್ಲವನ್ನ ಆಸೆ ಭೋಗಗಳಿಗೆ ಒಳಗಾಗಿ ನಾವು ಕೊನೆಯಲ್ಲಿ ನರಕಕ್ಕೆ ಹೋಗಬೇಕು. ಅಲ್ಲ, ಈ ಲೋಕದಲ್ಲಿ ಇರತಕ್ಕಂಥ ಎಲ್ಲಾ ವಸ್ತುಗಳನ್ನ ನಿರಾಕರಿಸಿ ಕ್ರಿಸ್ತನೇ ನನಗೆ ಎಲ್ಲವೂ ಸಹ, ಆತನ ಮೂಲಕವಾಗಿ ಮಾತ್ರ ನನಗೆ ಎಲ್ಲವೂ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಾಗೆ ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕುವುದಾದರೆ ದೇವರು ನಮಗೆ ಎಲ್ಲವನ್ನ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಆ ರೀತಿಯಾಗಿ ನಂಬಿಕೆ ಇಟ್ಟಂಥ ಪಕ್ಷದಲ್ಲಿ ದೇವರು ನಮಗೆ ಪರಲೋಕ ರಾಜ್ಯದಲ್ಲಿ ಎಲ್ಲ ರೀತಿಯ ವಸ್ತುಗಳನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಧನ ಕನಕ ಅನೇಕ ಆಸೆಗಳನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ನಾವು ವಾಸ ಮಾಡಬೇಕೆಂಬುದಾಗಿ ಆಸೆ ಪಡ್ತಕ್ಕಂಥವರಾಗಿದ್ದಾರೆ. ಚಿನ್ನಗಳನ್ನು, ಆಭರಣಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಆಸೆ ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ಮುಂದೊಂದು ದಿನ ಪರಲೋಕ ರಾಜ್ಯದಲ್ಲಿ ಚಿನ್ನದ ಬೀದಿಯಲ್ಲಿ ನಾವು ನಡೀತಕ್ಕಂಥವರಾಗಿದ್ದೇವೆ. ಚಿನ್ನವನ್ನು ಕಾಲಿನಲ್ಲಿ ಹಾಕಿ ನಾವು ತುಡಿದು ನಡೀತಕ್ಕಂಥವರಾಗಿದ್ದೇವೆ. ಆದರೆ ಈ ಲೋಕದಲ್ಲಿ ಕೇವಲ 1 ಗ್ರಾಂ 2 ಗ್ರಾಂ ಚಿನ್ನಕ್ಕೋಸ್ಕರ ನೀವು ಆತೊರೆಯುವಂಥವರಾಗಿದ್ದೀರಾ? ಯೋಚಿಸಿರಿ ಪ್ರಿಯ ಕೇಳುಗರೆ, ಅದು ನಶಿಸಿ ಹೋಗ್ತಕ್ಕಂಥದ್ದಾಗಿದೆ. ಆದರೆ ಪರಲೋಕದಲ್ಲಿ ಚಿನ್ನದ ಬೀದಿಯಲ್ಲಿ ನಾವು ನಡೀತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಲ್ಲಿ ಅನೇಕ ಬಿಡಾರಗಳಿವೆ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಮ್ಯಾನ್ಸನ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ದೇವರು ನಮಗೋಸ್ಕರ ಪರಲೋಕದಲ್ಲಿ ನಿರ್ಮಿಸುವಂಥವನಾಗಿದ್ದಾನೆ. ಆ ಚಿನ್ನದ ಬೀದಿಯಲ್ಲಿ ಮಹೋನ್ನತವಾದಂತಹ ಆ ಸುಂದರವಾದಂತಹ ವಾತಾವರಣದಲ್ಲಿ ನಾವು ದೇವರನ್ನು ಆರಾಧಿಸಿಕೊಂಡು ಜೀವಿಸ್ತಕ್ಕಂಥವರಾಗಿದ್ದೇವೆ. ಅಂತ ಒಂದು ಸ್ಥಳ ಪರಲೋಕ. ಹಾಗಾಗಿ ದೇವರು ಹೇಳುವಂಥವನಾಗಿದ್ದಾನೆ, ಲೋಕವನ್ನಲ್ಲ, ಲೋಕದಲ್ಲಿರ್ತಕ್ಕಂಥ ವಸ್ತುಗಳನ್ನಲ್ಲ, ಪರಲೋಕದಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ನಿಮ್ಮ ಮನಸ್ಸನ್ನು ಹಿಡಿರಿ. ಪರಲೋಕ ರಾಜ್ಯ ನಿಮ್ಮದು, ಅಲ್ಲಿ ನಿತ್ಯಕ್ಕೂ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಲೋಕ ಅಳಿದು ಹೋಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ ಏನೆಂಬುದಾಗಿ ಹೇಳಬೇಕಾದರೆ, ಈ ಲೋಕವನ್ನು ಪ್ರೀತಿಸಬೇಡಿರಿ ಎಂಬುದಾಗಿ. ಈ ದಿನದಲ್ಲಿ ಹೌದು, ಈ ಲೋಕ ಒಂದು ದಿನ ನಾಶವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾನು ಲೋಕವನ್ನು ಪ್ರೀತಿಸುವುದಕ್ಕಿಂತ ಬದಲಾಗಿ ದೇವರನ್ನು ಪ್ರೀತಿಸ್ತಕ್ಕಂಥನಾಗಿದ್ದೇನೆ. ಆತನು ನಮ್ಮ ಯಜಮಾನ, ಆತನನ್ನು ನನ್ನ ಸ್ನೇಹಿತ ಎಂಬುದಾಗಿ ನೀವು ಹೇಳುವುದಾದರೆ, ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಲೋಕವನ್ನು ಯಾಕೆ ಪ್ರೀತಿಸಬಾರದು, ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ಯಾಕೆ ಪ್ರೀತಿಸಬಾರದು ಎಂಬುದಾಗಿ ನಾವು ಅರಿತುಕೊಂಡೆವು ಸ್ವಾಮಿ. ಆದರೆ ದೇವ, ಸೈತಾನನು ನಮ್ಮನ್ನು ಅನೇಕ ರೀತಿಯಲ್ಲಿ ಶೋಧಿಸ್ತಕ್ಕಂಥವನಾಗಿದ್ದಾನೆ. ಸೈತಾನನ ಶೋಧನೆಯನ್ನು ಜಯಿಸಿ ಸ್ವಾಮಿ, ಈ ಲೋಕದ ವಸ್ತುಗಳನ್ನೆಲ್ಲ, ಪರಲೋಕದ ವಸ್ತುಗಳನ್ನು ಪ್ರೀತಿಸುವಾಗಿಯೂ ನಿನ್ನನ್ನು ಪ್ರೀತಿಸುವಾಗಿಯೂ, ಈ ಲೋಕದ ವಸ್ತುಗಳು ಒಂದು ದಿನ ನಾಶವಾಗ್ತಕ್ಕಂಥದ್ದಾಗಿದೆ. ಆದರೆ ನಾಶವಾಗದಂತಹ ಆ ಪರಲೋಕ ರಾಜ್ಯಕ್ಕೆ ನಾನು ಬಾಧ್ಯಸ್ಥನಾಗಬೇಕು, ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾನು ಪಡೆದುಕೊಳ್ಳಬೇಕೆಂಬುದಾಗಿ ಅನೇಕರು ಈ ದಿನದಲ್ಲಿ ತೀರ್ಮಾನಿಸುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರನ್ನು ಬದಲಾಯಿಸು. ನೀನೇ ಸರ್ವಸ್ವವು, ನೀನೇ ಯಜಮಾನ, ನೀನೇ ಸ್ನೇಹಿತನು, ನೀನೇ ಎಲ್ಲವನ್ನ ಕೊಡ್ತಕ್ಕಂಥ ದೇವರು ಎಂಬುದಾಗಿ ಪರಲೋಕದ ಕಡೆಗೆ ಅವರು ದೃಷ್ಟಿಯನ್ನು ಹೊಂದಿ ಜೀವಿಸುವಂತಹ ಮನಸ್ಸನ್ನು ಅವರಿಗೆ ಅನುಗ್ರಹಿಸಿಕೊಡು. ನೀನೇ ಆಶೀರ್ವದಿಸು ಸ್ವಾಮಿ. ಕೇಳಿರ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಈ ದಿನದಲ್ಲಿ ಮಾತನಾಡು, ಬದಲಾವಣೆಯನ್ನು ಉಂಟು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Soon.